ஸ்ரீ குருப்போ நம. ஹரி ஓம். ஜலஜேஷ்வநிபாகாரம் ஜெகதீஷபதாஸ்ரயம் ஜெகதீதல விக்யாதம் ஜெகந்நாதகுரும் பஜே. ஸ்ரீ குருப்போ நம. ஹரி ஓம். ஹரிகதாமிருதசார குருகள கருணதிந்தாபனிது பேளுவே பரம பகவத் பக்தரிதனாதரதி கேளுவது. வாரிதனு மழகரையே ಬೆಳದಿ ಭೂರುಹಂಗಳ ಚಿತ್ರಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನು ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ಇಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಒಂದು ಲಕ್ಷಣ, ಅದರ ಬಗ್ಗೆ ನಮಗೆ ಬರತಕ್ಕಂತಹ ಪ್ರಶ್ನೆ, ಅದಕ್ಕೆ ಉತ್ತರ ಎಲ್ಲ ಕೊಡ್ತಾ ಇದ್ದಾರೆ. ಭಗವಂತನಿಗೆ ವೈಷಮ್ಯ ಇದೆಯಾ ಇಲ್ವಾ ಅಂತ. ಅವ್ರಿಗೆ ಕೊಟ್ಟ ನಮ್ಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ದೇವರ ಮೇಲೆ ಯಾವಾಗ್ಲೂ ಆಪಾದನೆ ಮಾಡ್ತಾ ಇರ್ತೀವಲ್ಲ, ಅದರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ದೇವ ಅಂತಾರೆ, ವಾರಿದನು ಮಳೆಗರೆಯೇ. ಮಳೆಯನು ಮೇಘ ತಾನು ಮಳೆ ಸುರಿಸುತ್ತೆ, ಮಳೆ ಸುರಿಸಿದಾಗ ನಾನಾ ರೀತಿಯಾದ ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತೆ. ಬೇವು ಬೆಳೆಯುತ್ತೆ, ಮಾವು ಬೆಳೆಯುತ್ತೆ, ಎಲ್ಲ ಬೆಳೆಯುತ್ತೆ, ಹಾಗಲಕಾಯಿ ಬೆಳೆಯುತ್ತೆ, ಎಲ್ಲ ಬೆಳೆಯುತ್ತೆ. ಆದರೆ ಅದರ ರಸ, ಅದು ಕಹಿ, ಇನ್ನೊಂದು ಒಗರು, ಇನ್ನೊಂದು ರೀತಿಯಲ್ಲಿ ಸಿಹಿ, ಇನ್ನೊಂದು ಮೆಣಸಿನಕಾಯಿ ಖಾರ. ಆದರೆ ಆ ಮಳೆಯದೇನಾದ ದೋಷ ಇದೆಯಾ? ಮೇಘ ಮಳೆಯನ್ನು ಸುರಿದರೆ ಅದು ಎಲ್ಲದರ ಮೇಲೆ ಒಂದೇ ರೀತಿ ಬಿತ್ತು, ಕರುಣೆ ಅಂದ್ರೆ ಚೆನ್ನಾಗಿ ಬಿತ್ತು, ಬೆಳೆಯಲಿ ಅಂತಲೇ. ಆದರೆ ಅದರ ಸ್ವಭಾವ ಏನಿದೆ, ಆಯಾ ಬೆಳೆದಂತಹ ಫಲಗಳದು, ಅದು ಮಳೆ ತಂದದ್ದಲ್ಲ, ಮೇಘ ತಂದದ್ದಲ್ಲ, ಅದು ಸಹಜವಾಗಿರತಕ್ಕಂಥದ್ದು. ಹಾಗೆ ಭಗವಂತ ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ಅವನು ಹೇಳಕ್ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವರವರ ಗುಣ, ಅವರವರ ಸ್ವಭಾವ, ಅವರ ಕರ್ಮ, ಅದಕ್ಕನುಸಾರವಾಗಿ ದೇವ ಮಾಡಿಸ್ತಾ ಇದ್ದಾನಷ್ಟೇ ಹೊರತು, ಆತ ನಾನು ಇವನಿಂದ ಕೆಟ್ಟ ಕೆಲಸ ಮಾಡಿಸೋಣ, ಅವನಿಂದ ಒಳ್ಳೆ ಕೆಲಸ ಮಾಡಿಸೋಣ ಅಂತ ತನ್ನ ಖುಷಿ ಬಂದಂತೆ ನಮಗೆ ಮಾಡಿಸಿದರೆ ಹಾಗೆ ಅವನೇ ಮಾಡಿಸಿದ ಅಂತ ಅನ್ನಬಹುದು. ಇಲ್ಲ, ನಮ್ಮ ಕರ್ಮ ಅನುಸಾರ ಮಾಡಿಸ್ತಾ ಇದ್ದಾನೆ. ಆದರೆ ಇಲ್ಲೊಂದು ಶಬ್ದ ಬರ್ತಾ ಇರುತ್ತೆ, ಅದು ಯಾವಾಗೂ ನಮಗೆ ತಲೆಗೆ ಪ್ರಶ್ನೆಯಾಗಿ ಉಳಿತಾ ಇರುತ್ತೆ. ದೇವ ತನ್ನ ಇಚ್ಛಾನುಸಾರ ಮಾಡಿಸಿದ, ತನ್ನ ಇಚ್ಛಾನುಸಾರ ಮಾಡಿಸಿದ ದೇವ ಸತ್ಯ ಸಂಕಲ್ಪ, ಅವನ ಇಚ್ಛಾ ಪ್ರಕಾರ ನಡೆಯುತ್ತೆ, ನಮ್ದೇನ್ ನಡೆಯುತ್ತೆ, ಈ ಮಾತುಗಳೆಲ್ಲ ಬಂದಾಗ ನಮ್ಮ ತಲೆಯಲ್ಲಿ ಪ್ರಶ್ನೆ ಉಳಿಯುತ್ತೆ. ಎಲ್ಲ ಅವನಿಷ್ಟ ಪ್ರಕಾರ ಖುಷಿ ಬಂದಂತೆ ಮಾಡಿಸ್ತಾನೆ, ಆದ್ದರಿಂದ ನಮ್ದೇನ್ ನಡೆಯುತ್ತೆ ಅಂತ ನಮ್ಮ ನೀರಸ ಬರ್ತಾ ಇರುತ್ತೆ. ಆ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೋಬೇಕು. ಇಲ್ಲಿ ಎಲ್ಲ ನಮ್ಮ ಕರ್ಮಾನುಸಾರವೇ ದೇವರು ನಡೆಸೋದಾದ್ರೆ ಅವನ ಇಚ್ಛಾ ಪ್ರಕಾರ ನಡೆಸೋದು ಅಂದ್ರೆ ಏನದು? ಒಂದು ಕಡೆ ದೇವರು ತನ್ನ ಇಚ್ಛಾ ಪ್ರಕಾರವೇ ಎಲ್ಲ ಮಾಡ್ತಾ ಇರ್ತಾನೆ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ನಮ್ಮ ಕರ್ಮಾನುಸಾರವೇ ಮಾಡಿಸಾನೆ ಅಂತ ಹೇಳಿದರೆ, ಒಂದ ಅವನ ಇಚ್ಛಾ ಪ್ರಕಾರ ಮಾಡಿಸ್ಬೇಕು, ಒಂದ ನಮ್ಮ ಕರ್ಮಾನುಸಾರ ಮಾಡಿಸ್ಬೇಕು, ಎರಡೂ ಹೇಗ್ ಕೊಡುತ್ತೆ? ನಾನ ಅವರ ಬ್ಯಾಲೆನ್ಸ್ ಹೇಗಿದೋ ಆ ಪ್ರಕಾರ ಅವರದೆಲ್ಲ ಮಾಡಿಸ್ಬೇಕು ಕೆಲಸ, ದುಡ್ಡೆಷ್ಟಿದೋ, ಅಥವಾ ನಾನ್ ದುಡ್ಡು ಕೊಟ್ಟು ಮಾಡಿಸ್ಬೇಕು, ಎರಡೂ ಹೇಗ್ ಕೊಡುತ್ತೆ? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ದೇವರು, ನಮ್ಮ ಕರ್ಮಾನುಸಾರ, ನಮ್ಮ ಗುಣ, ನಮ್ಮ ಸ್ವಭಾವ, ನಮ್ಮ ಕರ್ಮ ಇದಕ್ಕನುಗುಣವಾಗಿಯೇ ಮಾಡಿಸ್ತಾನೆ, ಎರಡು ಮಾತಿಲ್ಲ ಅದರಲ್ಲಿ. ಮತ್ತೆ ತನ್ನ ಇಚ್ಛಾನುಸಾರ ಮಾಡಿಸ್ತಾನೆ ಅಂದ್ರೆ ಆ ದೇವರ ಇಚ್ಛಾ ಎಂಥದ್ದು ಅಂದ್ರೆ ಹೇಳ್ತಾರೆ, ನಮ್ಮ ಕರ್ಮ ಏನಿದೆ ಅದಕ್ಕೆ ತಕ್ಕಂತ. ಅಂದರೆ ಇಲ್ಲಿ ನೋಡಿ, ನಮ್ಮ ಕರ್ಮ ತುಂಬಾ ಕೂತಿದೆ, ಅನೇಕ ಕೋಟಿ ಕೋಟಿ ಜನ್ಮಗಳ ಕರ್ಮ ಕೂತಿದೆ. ಆ ಕರ್ಮದ ಗಂಟುಗಳೆಲ್ಲ ಕೂತಿರುವಾಗ ದೇವರು ಆ ಕರ್ಮ ಪ್ರಕಾರವೇ ನಮ್ಮಿಂದ ಮಾಡಿಸ್ತಾನೆ. ಇಲ್ಲಿ ಅವನ ಇಚ್ಛಾ ಎಂಬುದು ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ಆ ಕರ್ಮಗಳ ಗಂಟಿನಲ್ಲಿ ಯಾವ ಕರ್ಮದ ಗಂಟನ್ನ ಇವನಿಗೆ ಈಗ ಉಣಿಸೋಣ, ಲಾಟ್ರಿ ಬಂತಲ್ಲಿ ಅಂದ್ರೆ ಅದುಣಿಸೋಣ, ಇದುಣಿಸೋಣ, ಸುಮ್ಮನೆ ಸ್ಯಾಂಪಲ್ ತೆಗೆಯೋಣ. ಹೇಗೆ ಅಂದ್ರೆ, ಅಲ್ಲಿ ಭಗವಂತ ಏನು ಮಾಡುತ್ತಾನೆ, ಇಚ್ಛಾ ಇಡುತ್ತಾನೆ. ಏನಿಚ್ಛಾ ಅಂದರೆ, ಈ ಜೀವಿಯನ್ನ ಬೇಗ ಮೋಕ್ಷಕ್ಕೆ ಕರಕೊಂಡು ಹೋಗಬೇಕಾದರೆ ಇವನಿಗೇನಾಗಬೇಕು, ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಆದರೆ ಏನು ಮಾಡುತ್ತೆ ಅನ್ನು ಭಗವಂತ, ಆ ಅಪರೋಕ್ಷ ಜ್ಞಾನ ಆದರೆ, ಭಗವಂತನ ದರ್ಶನ ಆದರೆ, ಇನ್ನ ಉಳಿದಿರುವಂತ ನಾನಾ ಕರ್ಮದ ಗಂಟು ಸುಟ್ಟು ಹೋಗುತ್ತೆ. ಮುಂದೆ ಬರುವಂತಹ ಕರ್ಮ ಅಂಟಲ್ಲ, ಬದುಕೊಂಡು ಮೋಕ್ಷಕ್ಕೆ ಹೋಗಿ ದೇವರು ಕರ್ಕೊಂಡು ಹೋಗ್ಬಿಡ್ತಾನೆ ಅವನನ್ನು ಬದುಕಿಸಿ. ಇಲ್ಲಿ ಈ ಇವನ ಅನಂತ ಕರ್ಮದ ಗಂಟುಗಳಿರುವಾಗ ಯಾವ ಕರ್ಮದ ಗಂಟನ್ನ ಇವನಿಗೆ ಉಣಿಸಿದರೆ ಆ ಉಣಿಸೋ ಕಾಲಕ್ಕೆ ಇವನಿಗೆ ನನ್ನ ದರ್ಶನ ಆಗುವ ಸಾಧನೆ ಆಗುತ್ತೋ, ಅಂಥ ಕರ್ಮದ ಗಂಟನ್ನ ಉಣಿಸಿ ಅದರ ಮೂಲಕ ಮಿಕ್ಕ ಕರ್ಮದ ಗಂಟನ್ನ ಸುಟ್ಟು ಬಿಡಬಹುದು ಅಂತ ದೇವರ ಆಲೋಚನೆ. ಯದ್ಯಪಿ ನಮ್ಮ ಕರ್ಮಾನುಸಾರವೇ ನಮ್ಮದು ಮಾಡಿಸ್ತಾ ಇರೋದು, ಆದರೆ ಆ ಗಂಟನ್ನ, ಕರ್ಮದ ಗಂಟನ್ನ ಸೆಲೆಕ್ಟ್ ಮಾಡೋದು ದೇವರ ಇಚ್ಛಾ. ಹೇಗೆ ಅಂದರೆ ಅದು ಕೂಡ ಎಷ್ಟು ಬೇಗ ನಮಗೆ ಅಪರೋಕ್ಷ ಜ್ಞಾನ ಆಗಿ ಭಗವಂತ ಮೋಕ್ಷ ಕರ್ಕೊಂಡು ಹೋಗಬೇಕೋ ಅದು ಪ್ರಧಾನವಾದ ಇಚ್ಛಾ ಇಟ್ಟುಕೊಂಡು ಅದಕ್ಕನುಗುಣವಾಗಿ ಈ ಕರ್ಮದ ಗಂಟುಗಳಲ್ಲಿ ಯಾವುದನ್ನ ಮೊದಲು ತೆಗೆದು ಉಣಿಸಿದರೆ ಇವ ಉದ್ಧಾರ ಆಗ್ತಾನೆ ಅಂತ ನೋಡತಾನಲ್ಲ, ಅದು ದೇವರ ಇಚ್ಛಾ. ಹಾಗಾದರೆ ನಮ್ಮ ಕರ್ಮಾನುಸಾರ ದೇವ ಮಾಡಿಸ್ತಾನೆ ಎಂಬುದು ಸತ್ಯ. ಅದರ ಜೊತೆಗೆ ನಮ್ಮ ಆತ ಯಾವ ಕರ್ಮದ ಗಂಟನ್ನ ಕೊಡಬೇಕು ಎಂಬುದು ಅವ ಇಚ್ಛಾ ಮಾಡತಾನೆಂಬುದು ಸತ್ಯ. ಹಾಗಾದರೆ ಅವನಿಚ್ಛಾ ಪ್ರಕಾರನೇ ಎಲ್ಲ ನಡೀತಾ ಇದೆ ಎಂಬುದು ಸತ್ಯ. ನಮ್ಮ ಕರ್ಮ ಪ್ರಕಾರ ಮಾಡಿಸ್ತಾ ಇದ್ದಾನೆ ಎಂಬುದು ಸತ್ಯ. ಆದರೆ ಅವನ ಇಚ್ಛಾ ಎಂತಹದ್ದು ಅಂತ ಹೇಳಿದರೆ ಅವನ ಖುಷಿ ಬಂದಂತೆ ಇವನ್ ಸರಿ ಹೀಗ್ ಮಾಡೋಣ ಹಾಗ್ ಮಾಡೋಣ ಅಂತಲ್ಲದೆ ನಮ್ಮ ಕರ್ಮಾನುಸಾರವೇ ಮಾಡಿಸ್ತಾನೆ. ಆ ಕರ್ಮದ ಸೆಲೆಕ್ಷನ್ ಎಂಬುದು ನಮ್ಮ ಒಳ್ಳೆಯದಕ್ಕಾಗಿ ತನ್ನ ಇಚ್ಛೆಯನ್ನು ಪ್ರಯೋಗ ಮಾಡುತ್ತಾನೆ. ಆ ರೀತಿಯಲ್ಲಿ ಭಗವಂತ ಮಹಾರಮಣನ್ ಅವರವರ ಯೋಗ್ಯತೆ ಮೀರದಲೇ ಗುಣಕರ್ಮಗಳ, ಅವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ, ಅದು ದೇವತೆ ಆಗಿರಬಹುದು ಯಾರೇ ಆಗಿರಬಹುದು, ಅವರನ್ನ ಈ ಭೂಮಿ ಕರ್ಕೊಂಡು ಬಂದಾಗ, ಯಾರನ್ನೇ ಆಗಲಿ ಮನುಷ್ಯ ಜನ್ಮ ಕೊಟ್ಟಾಗ ಅವರವರ ಕರ್ಮ ಏನಿದೆ ಆ ಪ್ರಕಾರ ಮೂಗು ಹಿಡಿದು ಆ ಕರ್ಮವನ್ನ ಅನುಭವಿಸುವಂತೆ ಮಾಡಿಸ್ತಾನೆ ಭಗವಂತ. ಆಯಾ ಕರ್ಮ ಅವರಿಗೆ ಅನುಭವ ಕೊಟ್ಟಾಗ ಹಿಂದಿನ ಜ್ಞಾನ, ಅವರೇನು ದೇವತೆಗಳಾಗಿರಬಹುದು ಏನೇ ಆಗಿರಬಹುದು, ಅವರ ಕರ್ಮ ಉಣ್ಣುವ ಕಾಲಕ್ಕೆ ದೇವ ಅದೆಲ್ಲ ಹಿಂದಿನ ಜ್ಞಾನ ಅನುಭವ ತಿರೋಧಾನ ಮಾಡಿ ಮಾಮೂಲು ಜನಕ್ಕಿಂತ ಅತ್ತತ್ತ ಮಾಡಿ ಅವರಿಗೆ ಕರ್ಮ ಉಣಿಸಿ ನಂತರ ಮತ್ತು ಜ್ಞಾನ ಕೊಟ್ಟು ಉದ್ಧಾರ ಮಾಡುತ್ತಾನೆ. ಈ ಅನುಭವಗಳು ಸಾಕಷ್ಟು ಜನ ಜ್ಞಾನಿಗಳಿಗಾಗಿದೆ, ಅವರು ತಮ್ಮ ಕೃತಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ. ಸ್ವಾಮಿ ಯಾರಿಗಾದರೂ ಕರ್ಮ ಉಣಿಸುವಾಗ ಮೂಗಿಡದೆ ಉಣಿಸ್ತಾನೆ, ನಂತರ ಬೇಕಾದರೆ ಮತ್ತು ಜ್ಞಾನ ಪ್ರಕಟ ಮಾಡಿ ಅವನು ಆ ಜ್ಞಾನ ಪ್ರಕಟ ಮಾಡುವುದು ಮಾಡದಿರುವುದು ಎಲ್ಲವೂ ಕೂಡ ಅವರವರ ಯೋಗ್ಯತೆ, ಅವರವರ ಅವಸ್ಥಾ, ಅವರವರ ಗುಣ, ಅವರವರ ಕರ್ಮ, ಕರ್ಮದ ಪಕ್ವ ಅವಸ್ಥಾ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ಇವ್ರು ಹೀಗ್ ಮಾಡಿಸ್ಬೇಕು ಅವ್ರು ಹಾಗ್ ಮಾಡಿಸ್ಬೇಕು ಅಂತ ದೇವ ಹೇಗ್ ಮಾಡಿಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಕೇಳಿ ಬಿಡುತ್ತೇವೆ, ಮತ್ತು ನಮಗೆ ಸಮಸ್ಯೆ ಬಂದಾಗ ಮತ್ತು ದೇವರ ಮುಂದೆ ಅದೇ ಬರುತ್ತೆ, ನೀನ್ ಯಾಕೆ ಮಾಡಿಸಿದೀಯಾ, ಅವರು ಚೆನ್ನಾಗಿ ನೋಡ್ಕೊಂತಾ ಇದೆ ನಮಗಿಲ್ಲ, ಇದು ಬರೋದೇ ಅಲ್ವಾ. ಯಾವಾಗ್ಲೂ ಕೂಡ ಅವ್ರು ನೋಡಿ ಎದುರಿ ಮನೆಯವರು ಎಷ್ಟು ಚೆನ್ನಾಗಿದ್ದಾರೋ, ನಾವು ನೋಡಿ ದೇವರು ದೇವರು ಅಂತೀವೋ ದಾಡ್ತಾ ಇರ್ತೀವಿ. ಅವರೆಲ್ಲ ಚೆನ್ನಾಗಿದ್ದಾರೆ, ಯಾರ್ಯಾರನೋ ನಂಬಿರ್ತಾರೆ, ಸಾಯಿಬಾಬಾ ನಂಬಿರ್ತಾರೆ, ಅವರನ್ನ ನಂಬಿರ್ತಾರೆ, ಇವರ ನಂಬಿರ್ತಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ನಾವು ದೇವ ದೇವರು ಅಂತೀವಿ, ನಾವೇ ಒದ್ದಾಡ್ತಾ ಇರ್ತೀವಿ ಅಂತ ಈ ಕಂಪ್ಲೇಂಟ್ ಯಾವಾಗಿದ್ದೇ ಇರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ದೇವರನ್ನ ನಂಬಿದ್ದು ಈ ಜನ್ಮದಲ್ಲಿ, ಹೋದ ಜನ್ಮದಲ್ಲಿ ನಾನಾ ಕಂಡ ಪಾಪಗಳು ಮಾಡಿ ಬಂದಿವಲ್ಲ, ಅದರೆಲ್ಲ ಮೂಗು ಹಿಡಿದು ಉಣಿಸ್ಬೇಕಲ್ಲ, ದೇವರು ಉಣಿಸ್ತಾ ಇದ್ದಾನೆ ಎಂಬುದು ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ. ಆ ರೀತಿಯಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಚಿತ್ರಫಲರಸ ಅಂತ ದಾಸರೇನು ಹೇಳಿದ್ದಾರೆ. ಅದಕ್ಕೆ ವ್ಯಾಸದಾಸ ಸಿದ್ಧಾಂತ ಕೋಮುದಿಕಾರರು ವಿಷ್ಣು ರಹಸ್ಯದ ವಾಕ್ಯವನ್ನ ತುಂಬಾ ಸುಂದರವಾಗಿ ಕೊಡುತ್ತಾರೆ. ವಿಷ್ಣು ರಹಸ್ಯೇಚ ವೃಕ್ಷಾದಿ ಪತ್ರ ಪುಷ್ಪಾದವು ಚಿತ್ರಾಕಾರೋ ಹಿ ಜಾಯತೆ ವಿಚಿತ್ರ ವರ್ಣಗಂಧಾಧಿ ಸಾ ಮಾಯಾ ಪರಮಾ ಮಮ ಇತಿ. ಇಲ್ಲಿ ಹೇಳ್ತಾ ಇದ್ದಾರೆ, ವೃಕ್ಷ ಮೊದಲಾದವುಗಳಲ್ಲಿ ಪತ್ರ ಪುಷ್ಪಾದಿಗಳೆಲ್ಲ ಅಂದ್ರೆ ನಾನಾ ವೃಕ್ಷಗಳಲ್ಲಿ ಆ ಎಲೆಗಳು ಒಂದೊಂದು ವೃಕ್ಷದ ಎಲೆ ಒಂದೊಂದು ರೀತಿ, ಅದನ್ನ ನೋಡಿದಕೊಳ್ಳಿ, ಇದು ಮಾವಿನ ಎಲೆ, ಇದು ಬೇವನ ಎಲೆ, ಇದು ಕೊತ್ತಂಬರಿ, ಹಾಗೆ ಹೀಗೆ ಅಂತ ಹೇಳಿಬಿಡ್ತೇವಲ್ಲ. ಆಯಾ ವೃಕ್ಷಕ್ಕೆ ಆಯಾ ಪತ್ರಗಳು ಆಯಾ ಒಂದು ಆಕಾರದಲ್ಲಿ ದೇವರು ಕೊಡ್ತಾ ಇದ್ದಾನಲ್ಲ. ಅಷ್ಟಿರದ ಫಲಗಳು ನೋಡಿ, ಆ ಫಲಗಳಲ್ಲಿ ಸಿಹಿ, ಆಯಾ ಸಿಹಿ ಬೇರು ಬೇರು ಸಿಹಿ. ಏನು ಈ ಸಪೋಟ ಅಂತ ಬರುತ್ತೆ, ಅದರ ಹಣ್ಣಿನ ಸಿಹಿಯೇ ಬೇರೆ. ಏನು ಕಮಲ ಅಂತ ಬರುತ್ತೆ, ಅದು ಸಿಹಿಯೇ ಬೇರೆ. ಮೂಸಂಬಿ, ಅದರ ಸಿಹಿಯೇ ಬೇರೆ. ಏನು ಆಪಲ್ ಅಂತ ಬರುತ್ತೆ, ಸಿಹಿ ಎಲ್ಲರದ ಸಿಹಿ ಒಂದೇ, ಆದರೆ ಸಿಹಿ ನಾನಾ ರೀತಿಯಾಗಿ ಬರುತ್ತೆ, ಅದರ ಆಕಾರಗಳು ಬೇರೆ. ಆ ರೀತಿಯಾಗಿ ಚಿತ್ರ ಚಿತ್ರವಾಗಿರತಕ್ಕಂತಹ ಅದರದರ ಗುಣಗಳನ್ನೇ ದೇವ ಪ್ರಕಟ ಮಾಡುತ್ತಾ ಇದ್ದಾನೆಂಬುದಕ್ಕೆ ವಿಷ್ಣು ರಹಸ್ಯದ ಅದ್ಭುತವಾಗಿರತಕ್ಕಂತಹ ಮಾತವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಷ್ಣು ರಹಸ್ಯದ 29ನೇ ಅಧ್ಯಾಯದಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಏಕೋನ ತ್ರಿಂಶಾಧ್ಯಾಯೇ ವಿಷ್ಣು ರಹಸ್ಯೇ ಚ ನಹಿ ಶ್ವಾಸ ಮೋಕ್ಷೇಪಿ ಜೀವ ಸ್ವಾತಂತ್ರ್ಯಮಿಕ್ಷತೆ ಸರ್ವಸ್ವಾಮಿ ಹರಿಹಿ ತೇನ ಕಥಂ ವೈಷಮ್ಯಮರ್ಹತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವ ತನ್ನ ಶ್ವಾಸವನ್ನು ಬಿಡಲಿಕ್ಕೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಅಂಥ ಕಾಲಕ್ಕೆ ಈ ಜೀವರೊಳಗೆ ಎಲ್ಲಾ ಮಾಡಿಸ್ತಕ್ಕಂಥ ಸ್ವಾಮಿ ಅವರವರ ಕರ್ಮಾನುಸಾರ ಮಾಡಿಸೋ ಕಾಲಕ್ಕೆ ದೇವ ವಿಷಮ, ಇವ್ರು ಹಾಗೆ ಮಾಡಿಸಿದ, ಅವ್ರು ಹೀಗೆ ಮಾಡಿಸಿದ ಅಂದ್ರೆ ಖುಷಿ ಬಂದಂತೆ. ಇವರು ನನಗೆ ಬೇಕಾದವರು, ಇವರು ಹೀಗೆ ಮಾಡಿಸೋಣ, ಅವ್ರು ಬೇಡದವರು ಹಾಗೆ ಮಾಡಿಸೋಣ ಅಂತ ಹಾಕಿ ಮಾಡ್ಲಿಕ್ಕೆ ಸಾಧ್ಯವೋ? ಅಂಥ ಸ್ವಾಮಿ ಯಾವ ವೈಷಮ್ಯ ನೈರ್ಘಣ್ಯಾದಿ ಅಂದ್ರೆ ಯಾವ ರೀತಿಯಾದ ದೋಷಗಳಿಲ್ಲದ ಸ್ವಾಮಿ ನಮ್ಮೊಳಗೆ ಮಾಡತಾ ಇದ್ದಾನೆ, ಈ ಚಿಂತನೆ ಸದಾ ಇರಲಿ ಎಂಬುದನ್ನ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ವಾರಿಜಪ್ತನ ಕಿರಣ ಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರ ಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲ್ಲಿ ಮಾರಮಣ ಲೋಕತ್ರಯದೋಳಿಹ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವ ನವರವರ ಯೋಗ್ಯತೆ ಕರ್ಮವನುಸರಿಸಿ. ಸೂರ್ಯನ ಕಿರಣ ಅದು ನಾನಾ ರೀತಿಯಾದ ಮಣಿಗಳ ಮೇಲೆ, ಕೆಂಪಾದ, ಬಿಳಿಯಾದ, ಕಪ್ಪಾದ ಆ ಮಣಿಗಳ ಮೇಲೆ ಬಿದ್ದಾಗ ಅಲ್ಲಿ ಆ ಮಣಿಗಳ ವರ್ಣಗಳು ತುಂಬಾ ತೋರ್ತಾ ಬರುತ್ತೆ. ಬಿಳಿ ವಜ್ರ ಚೆನ್ನಾಗಿ ಹೊಳೆಯುತ್ತೆ, ಗೋಮೇಧಿಕ, ವೈಢೂರ್ಯ, ನೀಲ ಏನೇನಿವೆ ಆಯಾ ಕೆಂಪು, ಬಿಳಿ, ಕಪ್ಪು, ನೀಲಿ ಮೊದಲಾದ ಬಣ್ಣಗಳೆಲ್ಲ ಹೊರಬರ್ತಾ ಇರುತ್ತೆ. ಈ ಸೂರ್ಯನ ಕಿರಣ ಮಣಿಗಳನ್ನು ಸೇರಿ ಆ ತತ್ತದ್ವರ್ಣಗಳನ್ನು ವಿಕಾರಗೈಸದೆ, ವಿಕಾರಗೈಸದೆ ಅಂದ್ರೆ ನೀಲಿ ರತ್ನದಲ್ಲಿ ಕೆಂಪು ಬಣ್ಣ ಬರುವಂತೆ ಮಾಡೋದು, ಅಥವಾ ಕೆಂಪು ರತ್ನದಲ್ಲಿ ನೀಲಿ ಬಣ್ಣ ಬರುವಂತೆ ಮಾಡೋದು, ಇದು ಸೂರ್ಯನ ಕಿರಣ ಮಾಡಲ್ಲ. ಸೂರ್ಯನ ಕಿರಣ ಏನ್ ಮಾಡುತ್ತೆ ಅಂದ್ರೆ ಬರುತ್ತೆ, ಅಲ್ಲಿ ಯಾವ ಬಣ್ಣ ಇದೆ ಅದನ್ನೇ ಹೊರಗೆ ಆಗುತ್ತೆ ಅಷ್ಟೇ ಹೊರತು ಚೂರು ವಿಕಾರ ಮಾಡಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂಥದಲ್ಲಿ ಆಯಾ ಮಣ್ಣು ಮಣಿಗಳ ವರ್ಣಗಳನ್ನು ಚೆನ್ನಾಗಿ ಪ್ರಕಾಶ ಮಾಡುವಂತೆ ಮಾಡಿ ಸೂರ್ಯನ ಕಿರಣ ಆ ಎಲ್ಲಾ ವರ್ಣಗಳ ಮಧ್ಯೆ ತಾನಿನ್ನೂ ಬೆಳಗ್ತಾ ಇರುತ್ತೆ. ಅಂದ್ರೆ ನೋಡಿ, ಆ ವರ್ಣಗಳು ಬೆಳಗತ್ತೆ ಸೂರ್ಯನ ಕಿರಣದಿಂದ, ಸೂರ್ಯನ ಕಿರಣವೂ ಕೂಡ ಆ ವರ್ಣಗಳ ಮಧ್ಯೆನೆ ತಾನು ಬೇರಾಗಿ ಬೆಳಗ್ತಾ ಇರುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ, ಓಹೋ ಸೂರ್ಯನ ಕಿರಣದಿಂದಾಗಿ ಹೀಗಾಗ್ತಾ ಇದೆ ಅಂತ. ಆ ಮಣಿಗಳಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಯಾರೂ ಕೂಡ ಸೂರ್ಯನ ಕಿರಣ ಮರೆಯಲ್ಲ, ಈ ಮಣಿಗಳೇ ಹೊಳಿತಾ ಇವೆ ಅಂತ ಹೇಳಲ್ಲ, ಯಾಕೆಂದ್ರೆ ಸೂರ್ಯನ ಕಿರಣದಿಂದಾಗಿ ಹೊಳಿತಾ ಇವೆ ಅಂತ. ಹಾಗಾದ್ರೆ ಆ ಹೊಳಪೇನಿದೆ, ಕಪ್ಪು, ಕೆಂಪು, ಬಿಳಿ ಮೊದಲಾದ ಹೊಳಪು, ಆ ಹೊಳಪಿನಲ್ಲಿ ಸೂರ್ಯನ ಕಾಂತಿ ಪ್ರತ್ಯೇಕನೇ ತನ್ನ ಪ್ರತ್ಯೇಕತನ ಉಳಿಸಿಕೊಂಡೇ ಅದರ ಬಣ್ಣವನ್ನು ಹೊರಗೆ ಹಾಕ್ತಾ ಇರುತ್ತೆ. ಈ ರೀತಿಯಲ್ಲಿ ಭಗವಂತ ಅವರವರೊಳಗೆ ತನ್ನ ವಿಶೇಷವಾಗಿರತಕ್ಕಂಥ ಮೂರು ವಿಧ ಜೀವರಲ್ಲಿ ಇದ್ದುಕೊಂಡು ಅವರವರ ಕರ್ಮಾನುಸಾರ ಅವರವರದ್ದನ್ನು ಹೊರಗೆ ಹಾಕ್ತಾ, ಹೊರಗೆ ಹಾಕುವ ಇವ ಬೇರೆ ಒಬ್ಬನಿದ್ದಾನೆ ಎಂಬ ಎಚ್ಚರ ಕೊಡುತ್ತಾನೆ, ಅವುಗಳನ್ನೆಲ್ಲ ಹೊರಗೆ ಹಾಕ್ತಾ ಇರ್ತಾನೆ. ಹೇಗೆ ತಾನು ವಿಕಾರ ಆಗಲ್ಲ, ಅವರನ್ನೂ ವಿಕಾರ ಕೊಡಿಸಲ್ಲ. ಅಂದರೆ ಅವರವರ ಯೋಗ್ಯತಾ ಕರ್ಮ ಏನೇನಿರುತ್ತೆ ಅದಕ್ಕೆ ತಕ್ಕಂತೆ ಭಗವಂತ ಅವರಲ್ಲಿ ವಿಹಾರ ಮಾಡುತ್ತಾರೆ. ವಿಹಾರ ಮಾಡೋದು ಅಂದ್ರೆ ಅವರವರ ಕರ್ಮಾನುಸಾರ ಅವರವರ ಕೆಲಸಗಳನ್ನು ಮಾಡಿಸಿ ಅವರವರಿಗೆ ಆಯಾ ಫಲಗಳನ್ನು ಆಯಾ ಕಾಲದಲ್ಲಿ ಕೊಡುವುದೇ ವಿಹಾರ ಮಾಡುವುದು. ಆ ವಿಹಾರವನ್ನು ಭಗವಂತ ಮಾಡುತ್ತಾ ಇದ್ದಾನೆ. ಇದು ಒಮ್ಮೆ ಹೇಳಿಬಿಟ್ರೆ ಸಾಲದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಇದನ್ನ ತಿಳಿಯಬೇಕು. ತಿಳಿದ ಮೇಲೆ ದಿನಾಗ್ಲೂ ನಮಗೆ ಕಾಣಿಸುವ ನಾನಾ ರೀತಿ ಸಾತ್ವಿಕರು, ರಾಜಸರು, ತಾಮಸರು ಎಲ್ಲರೂ ಕಾಣಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಯಾರನ್ನು ಮೇಲ್ನೋಟದ ಕರ್ಮ ನೋಡಿ ರಾಜಸರು, ತಾಮಸರು, ಸಾತ್ವಿಕರು ಅಂತ ನಿರ್ಣಯ ಮಾಡಲಿಕ್ಕೆ ಇಲ್ಲ. ಯಾಕೆಂದ್ರೆ ಅವರವರ ಜೀವನ ಸ್ವಭಾವ ಬೇರೆ, ಲಿಂಗ ದೇಹ ಮೇಲಿನ ಕರ್ಮಾನುಸಾರ ನಾನಾ ರೀತಿಯಾದ ಕರ್ಮಗಳು ಆಗ್ತಾ ಇರುತ್ತೆ. ದುರ್ಯೋಧನ ಯಜ್ಞ ಮಾಡಿದ್ದ, ಅವನು ಯಜ್ಞ ಮಾಡುವುದರೊಳಗೆ ನೀವು ಪರಮಸಾತ್ವಿಕ ಅಂದುಕೊಂಡ್ರೆ ತಪ್ಪಾಗುತ್ತೆ. ಆದ್ದರಿಂದ ಮೇಲ್ನೋಟದ ಕಾರ್ಯಗಳೇನಿವೆ ಅದರ ಮೇಲೆ ಆ ಜೀವನ ಸ್ವಭಾವ ಅವನು ಸಾತ್ವಿಕನ, ರಾಜಸನ, ತಾಮಸನ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಸ್ವಾಮಿ ಅವರವರ ಕರ್ಮಾನುಸಾರ ಅವರ ಒಳಗೆ ಸ್ವಭಾವ ಏನಿರುತ್ತೆ ಅಷ್ಟೇ ಅಲ್ಲ, ಈ ಹೊರಗೆ ಕರ್ಮ ಅವರ ಹಿಂದಿನ ಕರ್ಮ ಏನು ಉಣಿಸಬೇಕು ಆ ಕರ್ಮಾನುಸಾರವೂ ಇಲ್ಲಿ ಕರ್ಮವನ್ನು ಮಾಡಿಸ್ತಾ ಇರ್ತಾನೆ. ಆದ್ದರಿಂದ ಭಗವಂತ ಅವರವರ ಯೋಗ್ಯತಾ, ಅವರವರ ಪಕ್ವತ, ಅವರವರ ಸ್ಥಿತಿ, ಆ ಕರ್ಮದ ಟಿಸಿಲೊಡೆದಂತ ಆ ಸ್ಥಿತಿ ಎಲ್ಲ ಅನುಸರಿಸಿ ಅವರಿಂದ ಕರ್ಮ ಮಾಡಿಸ್ತಾ ಇರ್ತಾನೆ. ಇದು ಚೆನ್ನಾಗಿ ತಿಳಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಾವು ಮಾಡಬೇಕಾಗಿದ್ದೇನು, ದಾಸರಾಯರು ಹೇಳಿದ ಮೇಲೆ ನಾವು ಮಾಡಬೇಕಾಗಿದ್ದೇನು ಅಂದರೆ ಇದನ್ನೇ ಹೇಳ್ತಾ ಇದ್ದಾರೆ. ಮಥಿತ್ವ ಕವಯ ಅಂತತಃ ವಿಂದಂತಿ. ಭಗವಂತನನ್ನ ತಿಳ್ಕೊಳ್ತಾರೆ. ದೇವನೇ ಎಲ್ಲರಲ್ಲಿದ್ದು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಅವರು ತಿಳ್ಕೊಳ್ತಾರೆ, ನಾವು ತಿಳ್ಕೊಳ್ತೀವಿ. ನಾವು ತಿಳ್ಕೊಂಡು ಸುಮ್ಮನೆ ಆಗ್ತೀವಿ, ಅವರು ಸುಮ್ಮನೆ ಇರಲ್ಲ, ಮುಂದಕ್ಕೆ ಹೊರಡುತ್ತಾರೆ. ಏನದು ಅಂದರೆ ನಾನಾ ಜೀವರಾಶಿಗಳು ತಮ್ಮ ಸುತ್ತು ನಾನಾ ಕರ್ಮಗಳು ಅವರಿಂದ ನಡೀತಾ ಇರುವಾಗ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಇವರಿಂದ ಸಾತ್ವಿಕ ಕರ್ಮ ಆಯಿತು, ಭಗವಂತನೇ ಇವರ ಕರ್ಮಾನುಸಾರ ಇವರ ಸ್ವಭಾವಾನುಸಾರ ಹೀಗೆ ಮಾಡಿಸಿದ ಎಂಬುದಲ್ಲಿ ಚಿಂತನೆ ಮಾಡಿಬಿಡ್ತಾರೆ. ಹಾಗೆ ತಮೋ ಜೀವರಾಶಿ ಯಾರಾದಿದ್ರೆ ಆ ತಮೋ ಗುಣದ ಕಾರ್ಯ ಆದರೆ ಭಗವಂತನೇ ಇವರಿಂದ ಇವರ ಕರ್ಮಾನುಸಾರ ಹೀಗೆ ಮಾಡಿಸಿದ ಅಂತ ಆ ಕರ್ಮ ನೋಡಿದಾಗ ಅಲ್ಲಿ ನಡೆದಾಗ ಅಲ್ಲಿ ಚಿಂತನೆ ಮಾಡ್ತಾರೆ. ಇದು ಪ್ರಧಾನವಾದ್ದು. ಈ ಬೆಳಿಗ್ಗಿನಿಂದ ರಾತ್ರಿವರೆಗೂ ನಮ್ಮಿಂದಾಗಲಿ, ನಮ್ಮ ಸುತ್ತವರಿಂದಾಗಲಿ, ಯಾರಿಂದಾಗಲಿ ಏನೇನು ಕರ್ಮಗಳಾಗ್ತಾ ಇವೆ ಆ ಕರ್ಮಗಳಂತೂ ನಮ್ಮ ಕಣ್ಣಿಗೆ ಬೀಳತಾ ಇರುತ್ತೆ. ತಕ್ಕಂತ ವ್ಯಾಖ್ಯಾನ ಟೀಕೆ ಮಾಡ್ತಾನೆ ಇರ್ತೇವೆ. ಆ ಕಾಲಕ್ಕೆ ನಾವು ಅವರಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ತಂದುಕೊಂಡ್ರೆ ಇದು ಯಾರಿಗಾಗಿಯೂ ಅಲ್ಲ, ಯಾರನ್ನು ಉದ್ಧಾರ ಮಾಡ್ಲಿಕ್ಕೂ ಅಲ್ಲ. ನಾವು ಉದ್ಧಾರ ಆಗಬೇಕಾದರೆ ಹೆಜ್ಜೆ ಹೆಜ್ಜೆಗೂ ಎಲ್ಲಾ ಕಡೆ ಜಡಗಳಲ್ಲಿ, ಚೇತನಗಳಲ್ಲಿ ಕಾಣುವ ನಾನಾ ವ್ಯಾಪಾರಗಳಲ್ಲಿ ಭಗವಂತನ ಒಂದು ವಿಶೇಷವನ್ನ ನಾವು ಹುಡುಕ್ತಾ ಇವ ಮಾಡಿಸಿದ್ದು ಅಂತ ಎಂಬುದನ್ನ ಸತ್ಯವಾಗಿ ನೋಡುತ್ತಾ ಅನುಭವಿಸ್ತಾ ನಾವು ಚಿಂತನೆ ಮಾಡಿದ್ದೆ ಆದರೆ ಆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಂದ ಬರತಕ್ಕಂತಹ ವಿಶೇಷವಾದ ಅನುಭವ, ಭಗವಂತನ ಕರುಣೆ, ಭಗವಂತನ ಪ್ರಸಾದ, ಸುಮ್ಮನೆ ಕೂತು ಒಂದು ಮೂಲೆಗೆ ಹಾಗಂತೆ ಹೀಗಂತೆ ಅಂದ್ರೆ ಸರ್ವಥಾ ಬರೋದಿಲ್ಲ. ದೇವರ ಕುರಿತು ತಿಳಿಯಬೇಕು. ನಾನಾ ಫಲ ವಸ್ತುಗಳನ್ನ, ವೃಕ್ಷಗಳನ್ನ, ಪತ್ರಗಳನ್ನ ನೋಡತಾನೆ ಇರ್ತೀವಿ, ಏನು ಉಪಯೋಗ? ಆ ನೋಡಿದಾಗ ಅವನ ವಿಚಾರ್ಯವನ್ನು ನೋಡಬೇಕು. ಎರಡು ವೃಕ್ಷಗಳನ್ನು ಪಕ್ಕಪಕ್ಕದಲ್ಲೇ ನೋಡಿದಾಗ, ಆಯಾ ದಳಗಳನ್ನು ನೋಡಿದಾಗ, ಸ್ವಾಮಿ ಎಂಥ ರೀತಿಯಲ್ಲಿ ಸೃಷ್ಟಿ ಮಾಡಿದನಪ್ಪ, ಇದು ಹೀಗೆ ಇರಬೇಕು, ಅದು ಹಾಗೆ ಇರಬೇಕು, ವಿಚಿತ್ರವಾದ ಸೃಷ್ಟಿ. ಅದು ಎದ್ದಿಪ್ಪ ಅದರ ಸ್ವಭಾವನೆ ಮಾಡಿದ್ದಿವನು, ಆದ್ರಿಂದ ಇವನ ಆ ರೀತಿ ಮಾಡಿಸಿದ್ದಾನೆ. ಎಂಥ ಭಗವಂತ ವಿಶೇಷವಾದ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಎಂಬುದನ್ನ ನಾವು ಹೆಜ್ಜೆ ಹೆಜ್ಜೆಗೂ, ಅದಕ್ಕೆ ಆಚಾರನ ದೃಷ್ಟಿ ಬಹಳ ಅಪರೂಪವಾದ್ದು. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಭಗವಂತ ಬಹಳ ಶಕ್ತಿವಂತ, ಗುಣವಂತ, ಸರ್ವ ವ್ಯಾಪ್ತ ಎಂಬುದನ್ನ ಹೇಗ್ ತಿಳ್ಕೊಳ್ಳಿಕ್ ಸಾಧ್ಯ ಅಂದ್ರೆ, ಕಣ್ಣು ಬಿಟ್ಟು ಪ್ರಕೃತಿಯನ್ನ ನೋಡಿ, ನಿಮ್ಮ ಸುತ್ತು ಇರುವ ಪ್ರಪಂಚವನ್ನ ಕಣ್ಣು ಬಿಟ್ಟು ನೋಡಿ, ಆ ನೋಡುವ ಕಾಲಕ್ಕೆ ಎಲ್ಲಾ ಕಡೆ ದೇವ ಇದ್ದಾನೆ, ಅವನನ್ನ ಹುಡುಕಿ. ಆ ಹುಡುಕೋದು ಹೇಗೆ? ದೇವರು ಕಾಣಿಸಲ್ಲ, ಜೀವರಲ್ಲೂ ಜೀವ ಕಾಣಿಸಲ್ಲ, ಜಡದಲ್ಲೂ ದೇವ ಕಾಣಿಸಲ್ಲ, ಹೇಗೆ ಹುಡುಕ್ಬೇಕು ಅಂದ್ರೆ, ಆ ಕಾಣಿಸದೇ ಇರುವ ದೇವ ತೋರುವ ಚರ್ಯಗಳು ಅವರಲ್ಲಿ. ಇವರೆಲ್ಲ ಸ್ವತಂತ್ರರಲ್ಲ, ಜಡವೂ ಅಲ್ಲ, ಜೀವರೂ ಅಲ್ಲ. ದೇವರೇ, ಎಲ್ಲಿ ಚಲನ ವಲನ ಬರ್ತಾ ಇದೆ ಆ ಚಲನ ಬರಬೇಕಾದ್ರೆ ದೇವರಿರಬೇಕು. ಇದು ಶಾಸ್ತ್ರದಿಂದ ನಿರ್ಣಯ ಆಯಿತು. ಹೌದಪ್ಪ, ಸುಧಾ ಓದಿದ್ವು, ಪ್ರವಚನ ಕೇಳಿದ್ವು, ಎಲ್ಲ ಆಯಿತು. ಮನಸ್ಸಿನಲ್ಲಿ ಗಟ್ಟಿ ಬರ್ತಾ ಇದೆ ಏನಂತ, ದೇವರಿದ್ರೇನೆ ಎಲ್ಲಿ ಒಂದು ಇರುವೆ ತನ್ನ ಕಾಲು ಆಚೆ ಹಾಕ್ಬೇಕಾದ್ರೂ ಅಲ್ಲಿ ದೇವರಿರಬೇಕು, ಹಾಕಿಸ್ಬೇಕು. ಹಾಗಾದ್ರೆ ಒಂದು ಕಡೆ ಚಲನ ವಲನಾದಿಗಳು ಬರಬೇಕಾದ್ರೆ, ಯಾರಾದ್ರೂ ಮಾತಾಡಬೇಕಾದ್ರೆ, ಏನು ಬೇಕಾದ್ರೆ ದೇವರು ಬೇಕು. ಅದು ಗೊತ್ತ, ಥಿಯರಿ ಗೊತ್ತಾಯ್ತು. ಪ್ರಾಕ್ಟಿಕಲ್ ಆಗಿ ನೋಡೋ ಕಾಲಕ್ಕೆ ಏನೇನು ನಮ್ಮ ಕಣ್ಣೆದುರಿಗೆ ಯಾರು ತಿರುಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅದು ನೋಡಿದಾಗ ಥರ್ಡ್ ಪಾರ್ಟಿ ವಿಷನ್ ತರ ಮನಸ್ಸಿನಲ್ಲಿ, ಹೌದು ಹೌದು ದೇವರೇ ಮಾಡಿಸ್ತಾ ಇದ್ದಾರೆ. ಈ ಶರೀರವೂ ಜಡ, ಒಳಗೆ ಜೀವ ಸ್ವತಂತ್ರ. ಇವ ಮಾತಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ, ಶರೀರ ಕದಲುತ್ತಾ ಇದೆ, ಚೆನ್ನಾಗಿ ಓಡತಾ ಇದ್ದಾನೆ, ಆಡತಾ ಇದ್ದಾನೆ. ಅಂದರೆ ನನ್ನ ಸ್ವಾಮಿಯೇ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದನ್ನ ಆ ಕಾಲಕ್ಕೆ ನೆನೆದು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡುವುದೇ ಸಾಧನೆ. ಆ ತರ ಬೆಳಿಗ್ಗಿನಿಂದ ರಾತ್ರಿವರೆಗೂ ಜಡ ಚೇತನಗಳಲ್ಲಿ ದೇವರನ್ನ, ಅವನ ಚರ್ಯಗಳನ್ನ ಹುಡುಕ್ತಾ, ಆ ಚರ್ಯಗಳನ್ನ ಹಿಡಿದು ದೇವರಿದ್ದಾರೆ ದೇವರಿದ್ದಾರೆ, ಇಲ್ಲದಿದ್ರೆ ಆಗಲ್ಲ. ಇದು ಈ ಶಾಸ್ತ್ರ ಹೇಳಿದೆ. ಅಂದೇನು, ಜಡ ತಾನಾಗಿ ಕದಲಿಕ್ಕಾಗಲ್ಲ, ಕದಲ್ತಾ ಇದೆ ಅಂದ್ರೆ ಅಲ್ಲಿ ಒಳಗೆ ಶಕ್ತಿ ಇದೆ, ಆ ಶಕ್ತಿ ದೇವರದ್ದೇ. ಆ ಸ್ವಾಮಿ ನಮಸ್ಕಾರ, ನೀ ಇದ್ದೀಯಾ, ಎಸ್ ಕನ್ಫರ್ಮೇಶನ್. ಹಾಗೆ ಆ ಜೀವ ಬರ್ತಾ ಇದ್ದಾನೆ ಅಂದ್ರೆ ಜೀವ ಸ್ವತಂತ್ರ, ಉಸಿರಾಡ್ಲಿಕ್ಕೂ ಆಗಲ್ಲ, ಇವನೇ ಮಾಡಿಸ್ತಾನೆ. ಅವನ ಶರೀರ ಜಡ, ಜೀವ ಹೊರಿಲಿಕ್ಕಾಗಲ್ಲ, ದೇವ ಹೊರಿತಾ ಇದ್ದಾನೆ, ಹಾಗೆ ಅವನೇ ಮಾಡಿಸ್ತಾ ಇದ್ದಾನೆ. ಈ ನೆನಪು ಪ್ರತಿಯೊಬ್ಬರ ನೋಡಿದಾಗ ಅಲ್ಲಿ ಬರಬೇಕು, ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ಹುಡುಕ್ಬೇಕು. ಆ ಒಂದು ಚರ್ಯೆಯಿಂದ ಆ ದೇವರನ್ನು ನೋಡಿ, ಅವು ಸ್ವಾಮಿ ನೀನಿದ್ದೀಯಾ ನೀನಿದ್ದೀಯಾ ಅಂತ ಈ ರೀತಿ ಹುಡುಕ್ತಾ ಬಂದರೆ ಇದನ್ನ ಮಥನ ಅಂತಾರೆ. ಈ ತರ ಮಥನ ಮಾಡಿ 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 ಮಾಡ್ತಾ ಇದ್ದರೆ ಹೇಗೆ ಕಟ್ಟಿಗೆಯಲ್ಲಿ ಅಗ್ನಿ ಇರುತ್ತೆ, ಎರಡು ಕಟ್ಟಿಗೆಗಳನ್ನು ಸೇರಿಸಿ ಸರಸರ ಸರಸರ ಕಡಿತಾ ಬಂದರೆ ಒಳಗಿಂದ ಅಗ್ನಿ ಹುಟ್ಟುತ್ತೋ, ಆಗ ದೇವರು ಈ ತರ ಚಿಂತನೆ ತುಂಬಾ ಕಾರಣ ನಮ್ಮಿಂದ ಮಾಡಿಸಿ ಮಾಡಿಸಿ ಎಲ್ಲ ಕಡೆ ತಾನು ತೋರ್ತಾ 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 ಬರ್ತಾನೆ. ಅದು ನಮಗೆ ಬೇಕಾಗಿದ್ದು. ಇದೇ ಕೃಷ್ಣ ಹೇಳಿದ್ದು, ನಿನ್ನ ಒಳಗಿರುವ ಸ್ವಾಮಿಯನ್ನ ನಿನ್ನ ಸುತ್ತು ಇರುವ ಜಡ ಚೇತನಗಳಲ್ಲಿ ಅವನೇ ಚೈತನ್ಯ ತುಂಬತಾ ಇದ್ದಾನೆ, ಅವನಿಂದಾಗಿ ಎಲ್ಲ ಚಲನ ವರ್ಣ ಮಾತು ಎಲ್ಲ ನಡೀತಾ ಇದೆ ಎಂಬುದನ್ನ ಪ್ರತ್ಯಕ್ಷ ನೋಡತಾ, ಅವನೇ 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 ಎಂಬುದನ್ನ ಹೆಜ್ಜೆ ಹೆಜ್ಜೆಗೂ ಚಿಂತನೆ ಮಾಡುತ್ತಾ ಅಲ್ಲಲ್ಲಿ ದೇವರಿಗೆ ಆಯಾಚರ್ಯಗಳನ್ನ ಅರ್ಪಣೆ ಮಾಡುತ್ತಾ ಅದೇ ಪೂಜಾ ಅಂತ ಮಾಡುತ್ತಾ ಬಾರಯ್ಯ. ಇದು ಅನುಭವದಿಂದ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಾಡಲೇಬೇಕಾದ್ದು. ಬರೇ ಕರ್ಮಗಳ ಗುಂಪು, ಒಂದು ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ಎಲ್ಲ ಮಾಡಿ ನಾ ಮಾಡಿದೆ ಅಂತ ಹಿಗ್ಗೋದಲ್ಲ, ಮಾಡಬೇಕಾದ ಸಾಧನೆ ಇದು. ಹೆಜ್ಜೆ ಹೆಜ್ಜೆಗೂ ಜಡಚೇತನಗಳಲ್ಲಿ ದೇವರ ಚರ್ಯಗಳನ್ನ ಶಾಸ್ತ್ರದ ಮೂಲಕ ತಿಳಿದು ಪ್ರಾಕ್ಟಿಕಲ್ ಆಗಿ ನೋಡತಾ ಆ ನೋಡುವ ಕಾಲಕ್ಕೆ ಅದನ್ನು ಗಟ್ಟಿ ಮಾಡಬೇಕು. ಹೌದು, ಶಾಸ್ತ್ರ ಹೇಳಿದ್ದು ಸತ್ಯ, ಇವನು ಕದಲುತ್ತಾ ಇದ್ದಾನೆ, ನಿನ್ನೆವರೆಗೂ ಕದಲುತ್ತಾ ಇದ್ದ, ಚೆನ್ನಾಗಿದ್ದ. ಅಂದ್ರೆ ಈ ಶರೀರ ಜಡ, ಇವನು ಅಸ್ವತಂತ್ರ, ದೇವರೇ ಕದಲಿಸಿದ್ದು. ಅದಕ್ಕೆ ಇವನು ಸತ್ತು ಬಿದ್ದಿದ್ದಾನೆ. ಸತ್ತು ಬಿದ್ದಾಗ ಆ ಜೀವನೂ ಇಲ್ಲ, ಈ ಶರೀರ ಬಿದ್ದಿದೆ. ದೇವರಿದ್ದರೆ ಈ ಶರೀರ ಕೈಕಾಲು ಎಷ್ಟು ಚೆನ್ನಾಗಿ ಕದಲುತ್ತೆ, ಅವನಿಲ್ಲದಿದ್ದರೆ ಸೆಟಕೊಂಡು ಹೋಗಿದೆ. ಕೈ ಮಾಡಿ ಚೂರು ಕದಲಿಸಿದ್ರೆ ಕೈಯೇ ಮುರಿದು ಹೋಗುತ್ತೆ, ಅಂತಹದ್ದು ಎಷ್ಟು ಚೆನ್ನಾಗಿ ಕದಲ್ತಾ ಇತ್ತು. ಈ ತರ ಪ್ರತ್ಯಕ್ಷವಾಗಿ ದೇವರ ಆ ಅದ್ಭುತವಾದ ವ್ಯಾಪಾರಗಳನ್ನು ನೋಡುತ್ತಾ ದೇವರಿದ್ದಾರೆ ದೇವರಿದ್ದಾರೆ ಅಂತ ಅನೇಕ ಕೋಟಿ ಸಲ ಜಪ ಈ ರೀತಿಯಾಗಿ ಪ್ರತ್ಯಕ್ಷ ನೋಡಿ 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 ಚಿಂತನೆ ಮಾಡುತ್ತಾ ಬಂದರೆ ಹೊರತು ನಮ್ಮೊಳಗೆ ದೇವರ ದೃಢವಾದ ವಿಶ್ವಾಸ ಬಂದು ಭಗವಂತನ ಅಪರೂಪದ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಕೇಳಿಬಿಟ್ಟು ಒಂದು ಗಂಟೆಯೋ ಎರಡು ಗಂಟೆಯೋ ಪಾಠ ಕೇಳಿ ತಲೆಗಿಟ್ಟುಕೊಂಡು ಗೋವಿಂದ ಅಂದ್ರೆ ಯಾವ ಕಾಲಕ್ಕೆ ಮುಗಿಬೇಕು ನಮ್ಮ ಸಾಧನ? ಅದೆಲ್ಲ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡುವ ರೀತಿ ಹೀಗೆ. ಅದನ್ನ ಖಟ್ವಾಂಗರಾಜ ಮಹಾರಾಜ ಹೇಳುತ್ತಾನೆ, ಆತನ ಕುರಿತು ವಿಷ್ಣು ಪುರಾಣ ಹೇಳುತ್ತೆ. ಒಂದು ಮುಹೂರ್ತ ಕಾಲ ಇದೆ ಆಯುಷ್ಯ ಅಂತ ಹೇಳಿದಾಗ ತಾನು ಬಂದು ಧ್ಯಾನಕ್ಕೆ ಕೂತು ಸಂಕಲ್ಪ ಮಾಡುತ್ತಾನೆ ಮಹಾನುಭಾವ, ನನಗೆ ಜ್ಞಾನ ಬಂದಾಗಲಿಂದ ಇಷ್ಟರವರೆಗೂ ಜಡ ಚೇತನಗಳಲ್ಲಿ ದೇವರು ಮಾಡಿಸುವ ವ್ಯಾಪಾರವನ್ನ ಹುಡುಕ್ತಾ ದೇವರಿದ್ದಾರೆ ದೇವರಿದ್ದಾರೆ ಅಂತ ದೇವರ ಲಕ್ಷಣಗಳನ್ನೇ ಆ ದೇವರ ವ್ಯಾಪಾರಗಳನ್ನೇ ನೋಡುತ್ತಾ ಆ ದೇವರನ್ನೇ ಚಿಂತನೆ ಮಾಡುತ್ತಾ ಬಂದದ್ದು ಸತ್ಯ ಆದರೆ ದೇವರು ನನ್ನ ಹೃದಯಕ್ಕೆ ಬರಲಿ ಎಂದು ಸಂಕಲ್ಪ ಮಾಡಿದ ಭಗವಂತ ತನ್ನ ಹೃದಯಕ್ಕೆ ಬಂದು ನಿಂತೇ ಬಿಟ್ಟ ಅಂತ ಹೇಳ್ತಾರೆ. ಇಂಥ ಮಹಾತ್ಮರು ಭಾಗವತದಲ್ಲೆಲ್ಲ ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಪಾಡೇನು, ನಾವು ಯಾವಾಗ ಹೀಗೆ ಇರಬೇಕಾ? ಅದು ನೋಡಿ, ವಿಶೇಷವಾಗಿ ಆ ಮಾರ್ಗದಲ್ಲಿ ನಾವು ಹೋಗಬೇಕೆಂಬುದು ದಾಸರಾಯರ ತಪನೆ. ಅದಕ್ಕೆ ಇಲ್ಲಿ ತೋರಿಕೊಡುತ್ತಾ ಇದ್ದಾರೆ. ವಾರಿ ಜಾಪ್ತನ ಕಿರಣ ಮಣಿಗಳ ಸೇರಿ ತತ್ ಸದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲ್ಲಿ ಮಾರಮಣ ಲೋಕತ್ರಯ ದೋಳಿಹ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವ ಅವರವರ ಯೋಗ್ಯದ ಕರ್ಮವನುಸರಿಸಿ. ಒಟ್ಟಾರೆ ನಮ್ಮಲ್ಲಿ ಹುಟ್ಟಿ ಹುಟ್ಟಿ ಬರತಕ್ಕಂತ ದೇವರೇ ಮಾಡಿಸ ದೇವರೇ ಮಾಡಿಸಿದ ಅಂದ್ರೆ ಬೇಕಂತ ಮಾಡಿಸಿದ ಎಂಬ ಏನು ದುರ್ಬುದ್ಧಿ ಬರುತ್ತೆ ಅದನ್ನ ತೆಗೆದುಕೊಂಡ್ಬಿಡಿ ಎಂಬುದನ್ನ ದಾಸರಾಯರು ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಜಲವನ ಅಪಹರಿಸುವ ಗಳಿಗೆ ಬಟ್ಟರ ನುಳಿದು ಜಯಘಂಟೆ ಕೈಪಿಡಿದೊಳೆದು ಹೊಳೆ ಬಂದದರಿ ಸಂತತ ಕರ್ತೃ ತಾನಾಗಿ ಹಲಧರ ಅನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಇಲ್ಲಿ ಹೇಳ್ತಾ ಇದ್ದಾರೆ ಇದು ಘಟೀಪಾತ್ರ ಅಂತ. ಅಂದ್ರೆ ಹಿಂದಿನ ಕಾಲ ಈ ಗಡಿಯಾರ ಇರ್ತಾ ಇದ್ದಿಲ್ಲ, ಗಡಿಯಾರ ಇರ್ತಾ ಇದ್ದಿಲ್ಲ, ಅದಕ್ಕೊಂದು ಪಾತ್ರ ಇರ್ತಾ ಇತ್ತು, ಆ ಗಳಿಗೆ ಬಟ್ಟಲು ಅಂತ. ಅದರಲ್ಲಿ ನೀರು ತುಂಬಿಡ್ತಾ ಇದ್ರು, ನೀರು ತುಂಬಿಟ್ರೆ ಅದಕ್ಕೊಂದು ತೂತಿರ್ತಾ ಇತ್ತು. ಆ ತೂತು ಕೂಡ ಇಷ್ಟೇ ತೂತಿರಬೇಕು, ಇಷ್ಟೇ ಬಟ್ಟಲಿರಬೇಕು, ಇಷ್ಟೇ ನೀರು ಹಾಕಬೇಕು ಅಂತ ಅಳತೆ ಎಲ್ಲ ಇರ್ತಾ ಇತ್ತು. ಅದೆಲ್ಲ ಆ ನೀರು ಆ ತೂತಿನ ಮೂಲಕ ಬಿದ್ದು 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 ನೀರೆಲ್ಲ ಖಾಲಿ ಆದ ಕೂಡಲೇ ಒಂದು ಗಳಿಗೆ ಆಯಿತು ಅಂತರ್ಥ. ಒಂದು ಗಳಿಗೆ ಆಗಬೇಕಾದರೆ ಅಷ್ಟು ನೀರು ಆ ತೂತಿನ ಮೂಲಕ ಕೆಳಗೆ ಹೋಗಬೇಕು. ಅಂದ್ರೆ ಜಲವನ್ನು ಅಪಹರಿಸುವ ಗಳಿಗೆ ಬಟ್ಟಲನ್ನು ಉಳಿದು ಜಯಗಂಟೆ ಕೈಪಿಡಿದು ಎಳೆದು ಹೊಡೆ ಬಂದದರಿ. ಅಂದ್ರೆ ಆಗಿನ ಕಾಲದಲ್ಲಿ ಆ ಗಂಟೆ ಎಷ್ಟಾಯಿತು ಅಂತ ಹೇಳಲಿಕ್ಕೆ ಒಬ್ಬನ ಕೂಡಿಸ್ತಾ ಇದ್ರು. ಅಲ್ಲಿ ಬಟ್ಟಲುಗಳಿರ್ತಾ ಇತ್ತು, ಆ ಬಟ್ಟಲುಗಳು ಅಂದ್ರೆ ಇಂಥ ಗಳಿಗೆ ಬಟ್ಟಲನ್ನಿಟ್ಟು ಅಲ್ಲಿ ನೀರನ್ನಿಟ್ಟು ಆ ನೀರು ತುಂಬಬೇಕವ. ಆ ನೀರು ತುಂಬಿದ ಮೇಲೆ ಅದು ಹೋಗುವವರೆಗೂ ನೋಡ್ತಾ ಇರಬೇಕು. ಅದು ಹೋದ ಪೂರ್ತಿಯಾಗಿ ಆ ನೀರೆಲ್ಲ ಹೋದ ಕೂಡಲೆ ಅವ ಎದ್ದು ಗಂಟೆ ಠಣ್ ಅಂತ ಹೊಡಿಬೇಕು. ಅಲ್ಲಿ ಏನಾಗ್ತಾ ಇದೆ, ಅವನದ್ದೇನೂ ಇಲ್ಲ, ಆ ಗಳಿಗೆ ಬಟ್ಟಲಲ್ಲಿ ಎಷ್ಟು ನೀರು ಹಾಕ್ತಾನೆ ಅದು ಬಿತ್ತು ಮುಗಿತಾ ಹೊಡೆಯುತ್ತಾನೆ. ಮುಗಿಲಿಕ್ಕಿಂತ ಮೊದಲೇ ಹೊಡೆಯಲ್ಲ, ಖುಷಿ ಬಂದಂತೆ ಹೊಡೆಯಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಮಾಡುತ್ತಾನೆ. ಆ ಥರ ಭಗವಂತ ಹಲಧರ ಅನುಜ ಅಂದ್ರು. ಅಂದ್ರೆ ಲಕ್ಷ್ಮಣನನ್ನ ಬಲರಾಮನನ್ನಾಗಿರತಕ್ಕಂಥ ಶ್ರೀಹರಿ ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತಾ ಸಾಕ್ಷಿಯಾಗಿಪ್ಪ. ಏನು ನಮ್ಮಿಂದ ದೇವತೆಗಳು ಪುಣ್ಯಕರ್ಮ ಮಾಡಿಸ್ತಾರೆ, ಏನು ದೈತ್ಯರು ನಮ್ಮಿಂದ ಪಾಪಕರ್ಮಗಳು ಮಾಡಿಸ್ತಾರೆ, ಅದರಲ್ಲಿ ಭಾಗವನ್ನ ದೇವತೆಗಳಿಗೆ ದೈತ್ಯರಿಗೆ ವಿಭಾಗ ಮಾಡಿಕೊಡತ್ತಾ. ಹೇಗೆ ಅಂದ್ರೆ ಇವರದ್ದಿಷ್ಟು ಅವರದ್ದಷ್ಟು, ಇವರದ್ದಿಷ್ಟು ಅವರದ್ದಷ್ಟು ಅಂತ ಚೆನ್ನಾಗಿ ಹೇಗೆ ಹೇಗೆ ಮೀಟರ್ ತೆರೆಗದಂತೆ ಅವರವರ ಪುಣ್ಯಗಳನ್ನ ಪಾಪಗಳನ್ನ ಅವರವರಿಗೆ ಕೊಟ್ಟು ಉಣಿಸುತ್ತಾ ಸಾಕ್ಷಿಯಾಗಿ ನಿಂತಿದ್ದಾನೆ. ಅಂದರೆ ಇದರಲ್ಲಿ ಇವರಿಗೆ ಸ್ವಲ್ಪ ಜಾಸ್ತಿ ಆಗ್ಬಿಡೋಣ ಬೇಕಾದ್ರೆ, ನನಗೆ ಬೇಕಾದವರು, ಇವರು ನನಗೆ ಬೇಡದವರಾದ್ರೆ ಚುಪ್ ತೆಗೆದು ಬಿಡೋಣ, ಈ ತರ ಯಾವುದು ದೇವರು ಮಾಡಲ್ಲ. ಅವರವರ ಕರ್ಮಾನುಸಾರ ಎಲ್ಲವನ್ನ ಅವರಿಗೆ ಕೊಟ್ಟೇ ಕೊಡತಾನೆ. ಇಷ್ಟು ಒಳ್ಳೆ ಗುಣ ದೇವರಲ್ಲಿದೆ. ಅಂದ್ರೆ ಈ ದೇವರನ್ನ ನಾವು ನಂಬಬೇಕಾ ಇಲ್ವಾ? ಒಂದು ವೇಳೆ ತಾರ ತೆಕಡಿ ಮಾಡಿ ಹಾಗೂ ಹೀಗೂ ಮಾಡಿಬಿಡ್ತಾನ ಅಂತ ಹೇಳಿದರೆ, ಇಲ್ಲ, ಯಾರದ್ದವರಿಗೆ ಕೊಟ್ಟೇ ಕೊಡತಾನೆ ಅಂತ ಹೇಳಿದರು. ಇಲ್ಲಿ ಒಂದು ಬರುತ್ತೆ, ಏನದು ಅಂದ್ರೆ ನಾವು ಮಾಡಿದ ಪುಣ್ಯಕರ್ಮಗಳನ್ನ ಭಗವಂತ ವೃದ್ಧಿ ಮಾಡುತ್ತಾನೆ, ನಾವು ಮಾಡಿದ ಪಾಪಕರ್ಮಗಳನ್ನ ದೈತ್ಯರಿಗೆ ಕೊಟ್ಟು ಅವರ ಪುಣ್ಯಗಳನ್ನು ತಂದು ನಮಗೆ ಕೊಡತಾನೆ ಅಂತ ಹೇಳ್ತಾನಲ್ಲ, ಇದು ಹೇಗೆ ಕೊಡುತ್ತೆ? ಯಾಕೆ ಅಂದ್ರೆ ನಮ್ದು ನಮಗೆ ಕೊಡಬೇಕು, ಅವರದವರಿಗೆ ಕೊಡಬೇಕು, ವೈಷಮ್ಯ ಇಲ್ಲದವನಿಗೆ. ಅಂಥ ದೇವ ನಮ್ಮದೇ ಪಾಪಗಳು ತಗೊಂಡು ಹೋಗಿ ದೈತ್ಯರಿಗೆ ಕೊಡೋದು ಯಾಕೆ? ಆ ದೈತ್ಯರ ಪುಣ್ಯಗಳು ತಂದು ನಮಗ್ ಕೊಡೋದು ಯಾಕೆ? ಈ ಥರ ಯಾಕೆ ಮಾಡ್ತಾನೆ? ಇದು ತಪ್ಪಲ್ವ ದೇವರಲ್ಲಿ? ಇದು ಸಂಶಯ ಬರುತ್ತೆ. ಇದಕ್ಕೆ ನಮಗೆ ಒಳ್ಳೇದು ಮಾಡ್ತಾ ಇರೋದು, ಆದ್ರೆ ದೇವರ ಆ ಒಂದು ಸ್ವಭಾವದಲ್ಲಿ ಸಂಶಯ ಬಂದು ಇವತ್ತೇನೋ ಹೀಗೆ ಮಾಡ್ತಾ ಇದ್ದಾನಪ್ಪ, ನಮ್ಮ ಪುಣ್ಯಗಳೆಲ್ಲ ತಗೊಂಡೋಗಿ, ಅಂದ್ರೆ ನಮ್ಮ ಪಾಪಗಳು ತಗೊಂಡೋಗಿ ದೈತ್ಯರಿಗೆ ಹಾಕಿ ಅವರ ಪುಣ್ಯ ತರ್ತಾ ಇದ್ದಾನೆ. ನಾಳೆ ರಿವರ್ಸ್ ಆದ್ರೆ ನಮ್ಮ ಪುಣ್ಯ ತಗೊಂಡೋಗಿ ದೈತ್ಯರಿಗೆ ಹಾಕಿ ಅವ್ರ ಪಾಪಗಳು ನಮಗೆ ಹಾಕ್ಬಿಟ್ರೆ ಆಗಲ್ಲ ಅಂತ ಗ್ಯಾರಂಟಿ ಏನು? ಇವತ್ತು ಹೀಗಿದ್ದಾನೆ ಯಾಕೆ? ನಮ್ದಲ್ಲದ್ದು ತಂದು ಕೊಡ್ತಾ ಇದ್ದಾನೆ, ನಮ್ಮದೇ ಪಾಪ ತಗೊಂಡು ಹೋಗಿ ಕೊಡ್ತಾ ಇದ್ದಾನೆ. ಅಂದ್ರೆ ಅವರದ್ದಲ್ಲದ್ದು ಅವ್ರಿಗೆ ಕೊಡ್ತಾ ಇದ್ದಾನಲ್ಲ, ನಮಗಲ್ಲದ್ದು ಅವರದ್ದು ನಮ್ ತಂದು ಕೊಡ್ತಾ ಇದ್ದಾನಲ್ಲ. ಇದು ಮಾಡಬಹುದೇ ದೇವರು? ಇವಾಗೇನೋ ಚೆನ್ನಾಗಿದ್ದಾನಪ್ಪ, ಈತ ನಂಬ್ಕೊಂಡು ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ಎಲ್ಲ ರಿವರ್ಸ್ ಮಾಡಿ ಕೂತ್ಕೊಂಡ್ರೆ ನಮ್ಗೆ ಏನು? ಈ ಪ್ರಶ್ನೆಗಳು ಸಾಧಕರ ತಲೆಯಲ್ಲಿ ತುಂಬಾ ಬರುತ್ತದೆ. ಅದಕ್ಕೆ ಆ ಸಾಧಕರ ಮನಸ್ಸಿನಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ತುಂಬಾ ಚೆನ್ನಾಗಿ ಬೇಕು. ಇಲ್ಲದಿದ್ರೆ ಆ ಸಂಶಯ ಹಾಗೆ ಕೂತಿರುತ್ತೆ. ಒಂದು ಕಡೆ ಏನೋ ದೇವರು ಯಾರ ಕರ್ಮಾನುಸಾರ ಅವರವ್ರವ್ರಿಗೆ ಕೊಡ್ತಾನೆ ಅಂತ ಹೇಳ್ತಾ, ಇನ್ನೊಂದು ಕಡೆ ನಮ್ಮ ಪಾಪ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟ, ಅವ್ರ ಪುಣ್ಯ ನಮಗೆ ಕೊಟ್ಟ ಅಂದ್ರೆ. ಅಲ್ಲಿ ಹೇಳ್ತಾರೆ, ದೇವ ಯಾವಾಗ್ಲೂ ಕೂಡ ಅವರವರ ಕರ್ಮಾನುಸಾರವೇ ಮಾಡಿಸ್ತಾನೆ. ಏನದು ಅಂದ್ರೆ ಹೇಳ್ತಾರೆ, ಈ ದೈತ್ಯರ ಸ್ವಭಾವ ಎಂಥದ್ದು ಅಂದ್ರೆ ಅವರವರ ಪುಣ್ಯ ಮಾಡಿಕೊಂಡು ಅವರವರ ಪಾಡಿಗೆ ತೆಪ್ಪಗೆ ಕೂತುಕೊಳ್ಳಲ್ಲ. ದೇವತೆಗಳು ಹಾಗೆ ಅವರವರು ಸಾಧನೆ ಮಾಡುತ್ತಾರೆ, ಅವರವರ ಪುಣ್ಯ ಇರುತ್ತೆ, ಅವರ ಪಾಡಿಗೆ ಅವರು ಇರ್ತಾರೆ, ಸುಮ್ಮನೆ ಇರ್ತಾರಷ್ಟೇ. ಇನ್ನೊಬ್ಬರ ಪುಣ್ಯ ಕದಿಯೋ ವ್ಯಾಪಾರ ಮಾಡಲ್ಲ. ದೇವ ದಾನವರು ಸೇರಿಕೊಂಡು ಅಮೃತವನ್ನು ಮಥನ ಮಾಡಿ ತೆಗೆದರೆ ದೈತ್ಯರು ಮೊದಲು ಮಾಡಿದ್ದೇನು ಅಂದರೆ ದೇವರ ಕೈಯಿಂದಲೇ ಕದಿಲಿಕ್ಕೆ ನೋಡಿದ್ರು. ಅಲ್ಲಿ ಸ್ವಭಾವ ಏನು, ಆ ಅಮೃತ ದೇವತೆಗಳಿಗೆ ಸಿಗಬಾರದು. ಯದ್ಯಪಿ ಇಬ್ಬರು ಸೇರಿ ಕಳೆದದ್ದೇ, ಇಬ್ಬರು ಹಂಚಿಕೊಳ್ಳೋಣ ಅಂದ್ರೆ ಒಪ್ಪಿಕೊಂಡು ಬಂದು ಮತ್ತು ಕೊನೆಗೆ ಮಾಡಿದ್ದೇನು, ದೇವರ ಕೈಯಿಂದೇ ಕದಲಿಕ್ಕೆ ನೋಡಿದ್ರು. ದೇವರ ಕೈಯಿಂದ ಕದಲಿಕ್ಕಾಗಲ್ಲ, ಆದರೆ ದೇವ ಬಿಟ್ಟುಕೊಟ್ಟ, ಇವರ ಬುದ್ಧಿ ಅಂತಹದ್ದು ಅಂತ ಜಗತ್ತಿಗೆ ತೋರಿಸಿದ. ಅದಕ್ಕೆ ನೋಡಿ ದೇವತೆಗಳಿಗೆ ಮಾತ್ರ ಅಮೃತ ಬಡಿಸಿದ, ದೈತ್ಯರಿಗೆ ಕೊಡ್ಲಿಲ್ಲ. ಅವಾಗ ನಮಗೆ ಸಂಶಯ ಬರುತ್ತೆ, ಅಲ್ಲ ಯಾಕೆ ಹಿಂಗ್ ಮಾಡಿದ, ಅವ್ರಿಗೆ ಕೊಡಬೇಕಲ್ಲ. ಅವ್ರು ಮಾಡ್ಲಿ ಸರಿ, ಅವರೇನೋ ದುಷ್ಟಬುದ್ಧಿಯಿಂದ ಕದಕೊಂಡು ಹೋದ್ರು, ದೇವರು ಕೂಡ ಅವತ್ತ ಕರ್ಮ ಮಾಡಿದರೆ ಅಂದ್ರೆ ಅವರ ಕರ್ಮ ಎಂಥದ್ದು ಅಂದ್ರೆ ಇನ್ನೊಬ್ಬರಿಗೆ ಸಿಗಬಾರದು ಅಂತ ಮಾಡುವ ಕರ್ಮ ಇದ್ದರೆ ತಕ್ಕಂತ ಫಲ ಅವರಿಗೆ ಕೊಡಲೇಬೇಕಾಗುತ್ತೆ. ಅದರಲ್ಲಿ ದೇವರ ಪ್ರಮೇಯವೇ ಇಲ್ಲ. ಅದರಿಂದ ಶಿಕ್ಷೆ ಕೊಟ್ಟ, ನೀವು ಇಬ್ಬರಿಗೂ ಸಿಗಬೇಕಾದದ್ದನ್ನ ನನಗೇ ಬೇಕು ಅಂತ ಅವರ ಬಾಯಿಯಿಂದ ಕಿತ್ತುಕೊಳ್ಳಿಕ್ಕೆ ಹೋದರೆ ಅದಕ್ಕೆ ಶಿಕ್ಷೆ ಏನು, ನಿಮ್ಮ ಬಾಯಿಯಿಂದ ಅದು ಹೊರಟೇ ಹೋಗುತ್ತೆ ಎಂಬುದನ್ನು ತೋರಿಕೊಟ್ಟ ಅಷ್ಟೇ ಹೊರತು ತಾನಾಗಿ ಪ್ರತ್ಯೇಕ ಅವರ ಮೇಲೆ ದ್ವೇಷ ಮಾಡಿದ್ದೇನು ಇಲ್ಲ. ಅದೇ ತರ ನಮ್ಮೊಳಗಿರುವ ದೈತ್ಯರು ಏನು ಮಾಡುತ್ತಾ ಇರ್ತಾರೆ, ಸಜ್ಜನದಾಗಿ ಅವರ ಪಾಡಿಗೆ ಅವರು ಇರೋದನ್ನ ಕಾಟ ಕೊಟ್ಟು ಅವರ ಪುಣ್ಯಗಳನ್ನೆಲ್ಲ ಹೊತ್ತುಕೊಂಡು ಹೊತ್ತುಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ದೇವ ಏನು ಮಾಡುತ್ತಾನೆ, ಆ ದೈತ್ಯರು ನಮ್ಮಲ್ಲಿ ಪಾಪಕರ್ಮ ಮಾಡಿಸೋ ಕಾಲಕ್ಕೆ ಕೂಡ, ಯದ್ಯಪಿ ನೋಡಿ ನಮ್ಮಿಂದ ಪಾಪಕರ್ಮ ಮಾಡಿಸೋದು ದೈತ್ಯರು, ಆ ದೈತ್ಯರೊಳಗೆ ನಿಂತು ಪ್ರೇರಣೆ ಮಾಡುವರು ದೇವತೆಗಳು, ಅಲ್ಲಿ ನಿಂತು ಪ್ರೇರಣೆ ಮಾಡಿದವ ದೇವ. ಇಲ್ಲಿ ಅವರವರ ಸಂಕಲ್ಪಗಳು ಹೇಗೆ ಅಂದರೆ, ನಮ್ಮಿಂದ ದೈತ್ಯರ ಮೂಲಕ ಪಾಪಕರ್ಮ ಮಾಡಿಸುವ ಕಾಲಕ್ಕೆ ದೇವತೆಗಳ ಸಂಕಲ್ಪ ಏನು ಅಂದರೆ, ಇದು ದೇವರ ಆಜ್ಞಾ ದೊಡ್ಡ ಯಜ್ಞ, ದೇವರ ಪೂಜಾ ಮಾಡುತ್ತಾ ಇದ್ದೇನೆ, ಶ್ರೀಹರಿ ಪ್ರೀತಿಯಾಗಲಿ ಅಂತ ಸಂಕಲ್ಪದಿಂದ ದೈತ್ಯರನ್ನು ಪ್ರೇರಿಸಿ ಅವರ ಮೂಲಕ ನಮ್ಮ ಕೆಟ್ಟ ಕೆಲಸ ಮಾಡಿಸ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ಈ ಕೆಟ್ಟ ಕೆಲಸದ ಫಲ, ಆ ಕೆಟ್ಟ ಫಲ ದೇವತೆಗಳನ್ನ ಮುಟ್ಟೋದೇ ಇಲ್ಲ. ನಮ್ಮಿಂದ ದೈತ್ಯರ ಮೂಲಕ ಕೆಟ್ಟ ಕೆಲಸ ಯಜ್ಞ ಅಂತ ಮಾಡಿಸಿದ್ದಕ್ಕೆ ಪುಣ್ಯವೇ ಬರುತ್ತೆ ಅವರಿಗೆ. ಯಾಕೆ, ಸಂಕಲ್ಪ ಸ್ವಭಾವಾನುಸಾರ. ಅದೇ ದೈತ್ಯರು ಏನು, ಅವರ ಸ್ವಭಾವ ಎಂಥದ್ದು ಅಂದ್ರೆ, ನಮ್ಮಿಂದ ಪಾಪ ಕೆಲಸ ಮಾಡಿಸೋ ಕಾಲಕ್ಕೆ ಹಾಳಾಗಿ ಹೋಗ್ಲಿ ಇವರು ಅಂತ ಹಲ್ಲು ಹಲ್ಲು ಕಡಿತ ಮಾಡುತ್ತಾರೆ. ಅದಕ್ಕೆ ದೇವ ನೋಡುತ್ತಾನೆ, ನಿಮ್ಮ ನಿಟ್ಟದ್ದು ಅವರವರ ಕರ್ಮಾನುಸಾರ ಮಾಡಿಸಲಿ ಅಂತ ಅಷ್ಟೇ ಹೊರತು ನಿಮ್ಮದೇ ಬುದ್ಧಿ ತೋರಿಸಿ ಮಾಡಿ ಅಂತ ಹೇಳಲಿಲ್ಲ. ನೀವು ಮಾಡಿದ್ದೀರಾ ಅಲ್ಲಿ ಅಂದರೆ, ನಿಮ್ಮದೇ ಬುದ್ಧಿ ಇಟ್ಟು ಇವ ಹಾಳಾಗ್ಲಿ ಇವ ಹಾಳಾಗ್ಲಿ ಅಂತ ಮಾಡ್ತಾ ಇದ್ದೀರಿ. ಅದೇ ದೇವತೆಗಳು ಅವರವರ ಕರ್ಮಾನುಸಾರ ದೇವರ ಆಜ್ಞೆ ಅಂತ ಮಾಡ್ತಾ ಇದ್ದೀವಿ ಸ್ವಾಮಿ, ನಿನ್ನ ಸಂಕಲ್ಪ ಅಂತಿದ್ದಾರೆ. ನೀವು ಹಾಗಲ್ಲ, ಹಾಳಾಗೋಗ್ಲಿ ಅಂತ ಮಾಡಿದ್ದೀರಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ, ಯಾರನ್ನಾದರೆ ನೀವು ಹಾಳು ಮಾಡಬೇಕು ಅಂತಿದ್ದೀರೋ ಅವರಿಗೆ ನಿಮ್ಮ ಪುಣ್ಯ ಎಲ್ಲ ತಗೊಂಡು ಹೋಗಿ ಕೊಡುತ್ತೇನೆ. ಅಷ್ಟೇ ಅಲ್ಲ, ಅವ್ರ ಪುಣ್ಯ ಕದ್ದುಕೊಂಡು ಬಂದಿರಲ್ಲ, ಡಬಲ್ ಪುಣ್ಯ ಅವರಿಗೆ ಕೊಟ್ಟು ಅವರಿಂದ ನೀವು ಅವ್ರು ಹಾಳಾಗ್ಲಿ ಅಂತ ಪಾಪ ಮಾಡಿಸಿದಿರಲ್ಲ, ಆ ಪಾಪದ ಫಲ ಎಲ್ಲ ತಂದು ನಿಮಗೆ ಹಾಕ್ತೇನೆ ಅಂತ ದೇವ ಮಾಡಿದ. ದೇವ ಮಾಡಿದ್ದೇನಿಲ್ಲಿ, ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡತಾ ಇದ್ದಾನೆ. ಇದು ಭಗವಂತನ ವಿಶೇಷವಾಗಿ ಧರಣಿ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪದ ಫಲಗಳನ್ನು ದೇವಾಸುರದ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತಾ ಸಾಕ್ಷಿಯಾಗಿಪ್ಪ, ಅವನು ಪ್ರತ್ಯಕ್ಷ ಸಾಕ್ಷಿ. ಯಾರ್ಯಾರ ಒಳಗೆ ಎಂತೆಂತ ಬುದ್ಧಿ ಬರ್ತಾ ಇದೆ ಅವರವರ ಕರ್ಮಾನುಸಾರ, ಅದಕ್ಕೆ ತಾನೇ ಸಾಕ್ಷಿಯಾಗಿದ್ದು ಎಲ್ಲವನ್ನ ನಡೆಸಿ ಬಿಡುವಂತಹ ಮಹಾಶಕ್ತಿಯವ. ಅದರಿಂದ ಕೊನೆಗೆ ಏನ್ರಿ ಹೇಳೋದು ನೀವು ನಮಗೆ ಅಂದ್ರೆ, ಇವನನ್ನು ನಂಬಿ ನಿಮಗೆ ಎಂದೂ ದ್ರೋಹ ಆಗಲ್ಲ. ಅವನೂ ದ್ರೋಹ ಮಾಡಲ್ಲ, ಯಾರನ್ನೂ ನಿಮಗೆ ದ್ರೋಹ ಮಾಡಲಿಕ್ಕೆ ಬಿಡಲ್ಲ, ಒದ್ದು ಬಿಡುತ್ತಾನೆ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಆಗ ನಾವು ಹೇಗೆ ಒಳ್ಳೆ ಬ್ಯಾಂಕಲ್ಲಿ ನಮ್ ನಮ್ ದುಡ್ಡುಗಳು ಹಾಕಿ ಪ್ರಶಾಂತವಾಗಿ ಎದೆ ಮೇಲೆ ಕೈ ಹಾಕೊಂಡು ಮಲ್ಕೊಂತಾರೋ ಅದೇ ತರ ಸ್ವಾಮಿಗೆ ಎಲ್ಲ ಒಪ್ಪಿಸಿ ಅವನಿದ್ದಾನೆ ಅವ ನೋಡಿಕೊಳ್ಳುತ್ತಾನೆ ಅಂತ ಅವನ ಪಾದಕ್ಕೆ ಶರಣಾಗತರಾಗಿ ನಿಶ್ಚಿಂತರಾಗಿರಬಹುದಯ್ಯ, ಏನು ಚಿಂತೆ ಇಲ್ಲ. ಅವನಿಂದ ನಿಮಗೆ ತೊಂದರೆ ಇಲ್ಲ, ಬೇರೊಬ್ಬರಿಂದ ತೊಂದರೆ ಬಾರದಂತೆ ರಕ್ಷಣೆ ಮಾಡುವ ಮಹಾ ಒಳ್ಳೆ ವ್ಯಕ್ತಿವ ಅಂತ ದೇವರ ಒಳ್ಳೆ ಗುಣವನ್ನ ಪರಿಚಯ ಮಾಡಿಕೊಟ್ಟು ಆ ಮೂಲಕ ಭರವಸೆಯನ್ನ ಕೊಟ್ಟು ಆ ಮೂಲಕ ಮನಃಶಾಂತಿಯನ್ನ ಕೊಟ್ಟು ದೇವರ ಪಾದದಲ್ಲಿ ಪ್ರಶಾಂತವಾಗಿ ನಾವಿರುವಂತಹ ಅದ್ಭುತವಾದಂತಹ ಅವಕಾಶವನ್ನ ದಾಸರಾಯರು ನಮ್ಮ ಕೈ ಕೊಡ್ತಾ ಇದ್ದಾರೆ. ಅವರು ಮಾಡಿದ ಉಪಕಾರ ಅನನ್ಯ. ನಮ್ಮ ತಲೆಯಲ್ಲಿ ದೇವರ ವಿಶೇಷವನ್ನು ತೋರಿಸಿ ಅಜ್ಞಾನದಲ್ಲಿ ದೇವರನ್ನೇ ದೂರ ಮಾಡಿಕೊಂಡು ಒದ್ದಾಡುತ್ತಾ ಇರುವ ನಮಗೆ ದೇವರ ಅದ್ಭುತವಾದ ಗುಣಗಳನ್ನ, ಸತ್ಯವಾದ ಗುಣಗಳನ್ನ ಪರಿಚಯ ಮಾಡಿಕೊಟ್ಟು ಅಯ್ಯೋ ಇಂಥವ ಅಂತವ ಅಂತ ನಾವು ದೂರಾದಂಥವ್ರನ್ನ ನೋಡಿ ಅಯ್ಯೋ ಇವನು ಹೀಗ ನಮ್ಗೆ ಗೊತ್ತೇ ಇಲ್ಲಲ್ಲ ಅಂತ ಆ ರೀತಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನಮಗೆ ಉಪಕಾರ ಮಾಡತಕ್ಕಂತಹ ದಾಸರಾಯರ ಅದ್ಭುತವಾದಂತಹ ಗ್ರಂಥ ಆ ಬರೆದು ಅಷ್ಟು ಈ ಆಯುಷ್ಯವನ್ನೆಲ್ಲ ಗ್ರಂಥ ಬರೆಯೋದರಲ್ಲಿಟ್ಟು ನಮ್ಮ ಏನೇನು ಸಂಶಯಗಳು ಬರುತ್ತೆ ಪರಿಹಾರ ಮಾಡಲಿಕ್ಕಾಗಿ ಹಗಲು ರಾತ್ರಿ ನಮಗಾಗಿ ಶ್ರಮಪಟ್ಟು ಗ್ರಂಥ ಬರೆದು ಉದ್ಧಾರ ಮಾಡಲಿಕ್ಕೆ ಶ್ರಮಪಟ್ಟಂತಹ ದಾಸರಾಯರೇನಿದ್ದಾರಲ್ಲ ಅವರಿಗೆ ನಾವು ಏನು ಕೊಟ್ಟರೆ ಋಣ ತೀರುತ್ತೆ. ಆ ರೀತಿಯಲ್ಲಿ ಮಹಾನುಭಾವರ ಪದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಶ್ರೀಕೃಷ್ಣ ನಮಸ್ತೆ.